குரும் சாமிநாதம் வச்சாமி லேசிதா ரமாபதிம் பூர்ணகுணம் முகுந்தம் வசஞ்ச விஜான சகசிரபானும் குணப்பிரபோதஞ்ச சுதர் பிரதீபம் கிரமாத் குருஞ்ச பிரணமாமி மூர்த்தா ஸ்ரீபதானந்த தீர்த்தாரிய மதமாசிரித்தயத்ததா கிரியதே விஷ்ணு கீதாயா விருதிஸ்தாசு சம்பிதே தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுச்சான் கீதார்த்தம் தானம் கர்ம ச கர்த்தா ச த்ரிவிதம் திசைவ குணபேதத்தஹ ரோச்சதே குணசங்கியானே யதாவத் ஸ்ருணு தான்யபி. ஞான கர்ம கர்த்தா இது மூரு கூட சாத்விகாதி குண பிரபேதத்தாக்கி பிரத்யேக பிரத்யேக அந்த ஹெடுத்தாரு மூரு பாக அந்த கரீத்தாரு. ஞானவும் மூரு வித, கர்மமும் மூரு வித, கர்த்தவும் மூரு வித அந்த ஹெடுத்தாரு. எல்லி குணசங்கியானே அதே கபில சாங்கிய சாஸ்திரத்தொடக சாங்கிய சாஸ்திரம் ஹெடுத்தா இருந்தாரு. யசாவத் ஸ்ருணுதான்யபி அது யசாவத்தா ஹெடுத்தாரு அதன் ஹெடுத்தேனே கேளு. சாத்விக யாத்துக்கு கோட் மாடுத்தே அதனந்திர யசாவத் ஹெடுதா கோட் சரியாகிறதுன்னு கோட் மாடுத்தா இருந்தே அந்த சாத்விக ஜானாதி சாதன. மத்த இன்னொந்த அர்த்தம் யசாவத் ரோச்சியத்தை இது சரியாக ஹெடுத்தல அதனு கேளு ஹெடுத்திரிந்த ஈ சாங்கியத்தில் கேடுபேட அந்த ஈ சாங்கியத்து சரியல்ல. ஆ கபில நாமக பகவந்த் ஹெடுத சாங்கியத்தில் சரியாக பந்திதே வரத்தோ லோகத்தில் பிரச்சாரத்தில் இருக்கிற சாங்கிய பார்த்தாம்போது பேரே அந்த சூச்சனை கூட வந்து சாத்விக ஜானாதி சாதனானுஷ்டானாய பிரதிஜாபூர்வகம் புனர்குணபேதானா ஞானமித்யாதினா சாத்விக ஜானாதி சாதன அனுஷ்டானாய மதனேதாகி சாதன அனுஷ்டான ஜான பர பிரயத்தப்படுது. அஜ்ஞான மத்திய எந்த ஜ்ஞானம் ஆகிரபேக்கதோ சுத்த சாத்விக ஜ்ஞானம் ஆகும். யாவதோ ஜ்ஞானந்த உபயோக இல்ல. அதுக்கோஸ்கரவாகி பிரதிஜாபூர்வகம் புனர்குணபேதானாக ஜானமித்யாதினா குணாக சங்கியாயந்தே அஸ்மின் இது குணசங்கியானம் தஸ்மின் சாங்கியசாஸ்திரே தர்த்தம். குணசங்கியானே சப்தக்கு என்ன அர்த்த சாங்கியசாஸ்திரம் ஹெடித்தாரு. சாத்விக ஜான கர்மாதேகே முக்தி ஹேதுத்வா ததனுஷ்டானாய சத்வாதி குண நிமித்தான் ஞானாதிபேதான் பிரதிஜாபூர்வமாக சாத்விக ஜான சாத்விக கர்ம அவர்களுக்கு மாத்திர மோட்ச ஹேதுத்வம் இருந்த ததனுஷ்டாய அனுஷ்டானாய அனுஷ்டானம் மாடதுக்கோஸ்கரவாகி சத்வாதி குண நிமித்தான் ஞானாதிபேதான் பிரதிஜாபூர்வமாக சத்வாதி குண நிமித்தவாதந்த ஞானாதிபேதங்களன்னு பரமாத்மா ஸ்பஷ்ட தெளிஸ்தித்தானே. ஞானமிதி சத்வாதி குணபேதத ஞானாதிக்கம் பிரத்யேகம் த்விதம் குணசங்கியானே குணாக சங்கியாயந்தே யத்ரா தஸ்மின் வைதிக சாங்கியசாஸ்திரே புரோச்சதே. அதுக்கு சாங்கியசாஸ்திரம் அந்த அர்த்தம் ஹெடில்ல வைதிக சாங்கியசாஸ்திரம் அந்த ஹெடி புரோச்சந்தே. தானியப்பி யதாவத் யதாஸ்திதம் ஸ்ருணு சர்வபூதேஷு ஏனைகம் பாவமவ்யயமீஷதே அவிபக்தம் விபக்தேஷு சஜ்ஞானம் வித்தி சாத்விகம். சாத்விக ஞானத லட்சணம் பகல இம்பார்ட்டன்ட் இது. சர்வபூதேஷு அத்வைத்திலே அர்த்தம் மாட்டோம் அபார்த்தம் மாட்கொண்டோ சர்வபூதேஷு ஏனேக்கம் பாவம் அவ்வயம் இஷ்டத்தை எல்லா பிராணிகளிலும் ஒந்தே தனம் காணோது அத்வைத்த காணோது அந்த அர்த்தம் மாட்கொண்டு. அவிபக்தம் விபக்தேஷு வஸ்துகளு பேரையாகிதிரு கூட அது பேரையாகதே இது. இது திடிச்சுக்கொடத்தக்கந்த ஜ்ஞானம் ஏன் அந்த கரீத்தாரு சாத்விக ஜ்ஞானம் அந்த கரீத்தாரு. ஆக்சுவலி பல சுலபாத அர்த்தம் சர்வபூதேஷு எல்ல பிராணிகளல்லும் கூட ஏன யாவ ஜானதிந்த ஏகம் பாவம் அவ்யயமிஷதே நாசவாகதிரத்தக்கந்த ஒன்று பாவவன்னு காணத்தானே. ஒன்று பாவ பாவ பூதகிருத் பாவ விஷ்ணு சாஸ்திரத்தில் பந்தது. பாவ அந்தேனோ விஷ்ணு எல்ல பிராணிகளும் ஒப்பே விஷ்ணுவன் யாவன் காணத்தானே அது யாவ ஜான அது எல்லா ராஜ்ய விஜய ராஜ்யக்கு ஒப்பனே முக்கியமந்திரி அந்த ஹேக் அர்த்தம் மாட்கோத்தானோ அவனே ಗೊತ್ತಿದೆ. ಯಾವನೋ ಪ್ರಶ್ನೆ ಕೇಳಿದ ಇಬ್ಬರು ಮುಖ್ಯಮಂತ್ರಿಗಳಿದ್ದಾರೆ ಮೂರು ಜನ ಅಂತ ಹೇಳಿದ ದಡ್ಡ ಗೊತ್ತಿಲ್ಲ ಇವನಿಗೆ ಅಂತ ಗೊತ್ತಾಯ್ತಾ. ಇಬ್ಬರು ಮೂರು ಮುಖ್ಯಮಂತ್ರಿಗಳು ಬಂದು ಮೂರು ಜನ ಪ್ರಧಾನಮಂತ್ರಿಗಳು ಅಂತ ಹೇಳಿ ಅರ್ಥ ಇಲ್ಲ. ಅದೇ ರೀತಿ ಏಕಂ ಭಾವಂ ಇಡೀ ಜಗತ್ತು ಎಲ್ಲಾ ಪ್ರಾಣಿಗಳು ಇರತಕ್ಕಂಥ ಸ್ವಾಮಿ ಯಾರು ಅಂದ್ರೆ ಒಬ್ಬನೇ ಏಕೋ ನೈಕ ಸವ ಏಕಂ ಓದಕ್ಕೂ ವಿಷ್ಣು ಅಂತ ಅರ್ಥ. ಭಾವ ಅಂದ್ರೆ ವಿಷ್ಣು ಒಬ್ಬೇ ವಿಷ್ಣುವನ್ನು ನೋಡೋದೇ ಹೊರತು ವಿಷ್ಣುಗಳಲ್ಲಿ ಭೇದ ಇಲ್ಲ. ಇದು ಎಷ್ಟು ಸುಲಭವಾಗಿರೋ ವಾಕ್ಯ. ಇದನ್ನ ಯಾಕೆ ಅರ್ಥ ಮಾಡಿ ವಿಷ್ಣು ಸಹಸ್ರ ತಗೊಳ್ಬೇಕು ಅಂದ್ರೆ ಭಗವದ್ಗೀತೆ ವಿಷ್ಣು ಸಹಸ್ರ ಏನವೋ ಎರಡು ಒಂದೇ ಮಹಾಭಾರತದ ಗ್ರಂಥ. ಇದು ಇದು ಸ್ತೋತ್ರ ಅದು ಉಪದೇಶ ಅಷ್ಟೇ ಹೊರತು ಬೇರೆ ಅಲ್ಲ. ಅದಕ್ಕಂದ್ರೆ ಇನ್ನೇ ಅದು ಅನ್ನ ಅಸಂಬದ್ಧ ಬೇರೆ ತೊಳಗೆ ಬರುತ್ತೆ. ಹಾಗಿದ್ರೆ ಅದರ ಸುಲಭವಾದ ಮಾತು ಸರ್ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ಗೆ ಯಾವುದನ್ನು ಫಾಲೋ ಮಾಡಬೇಕು? ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ನೇ ಫಾಲೋ ಮಾಡಬೇಕು. ಸೆಂಟ್ರಲ್ ಸೆಂಟ್ರಲ್ಲೇ ಇದು ಗೀತಾ ಮತ್ತು ವಿಶ್ವಸಹಸ್ರನಾಮಗಳು ಅಷ್ಟು ಕ್ಲೋಸ್ ವರ್ಕ್ಸ್ ಅವೆಲ್ಲ ಕೂಡ. ಅಂದಮೇಲೆ ಅವನ್ನು ಬಿಟ್ಟು ಇನ್ಯಾವ ತೊಗೊಳಕ್ಕಾಗುತ್ತೆ? ಈಗ சர்வ இதில் வாதிராஜ சுவாமி லட்சாலங்காரம் தான் இதெல்லாம் கொடுத்தார். லட்சாலங்காரம் அதெல்லாம் பிரிண்ட் ஆகிது தோண்டி நெக்ஸ்ட் யார் பூமிதான் அதெல்லாம் பிறந்தாண்டு கொத்தாகத்தின் அதை நாம நோடணும். இது அதை விசேஷார்த்தம் டைரக்டாக கழிவறித்தாரு ஆச்சார் கழித்தேன் இல்லைன்னா தெரிவித்தாரு. வித்யாசராஜர் வந்து அர்த்தம் பெரியத்தாரு, ராயரு பெரியத்தாரு, வாதிராஜ சுவாமி பெரியத்தாரு, டீக்காராயிரு பத்தி எல்லாரும் எல்லாரும் ஹச ஹச அர்த்தங்கள் எடுத்தார். இது எல்லாரும் ஒந்தே ரீதியா அர்த்தம் அப்ரோச்சில் டிஃபரன்ஸ். ஆதோ பிரதிஜானம் அவிபக்தம் விபக்தேஷு விபக்தேஷு எல்லா பிராணிகளும் பின்ன பரமாத்மா அவிபக்த அபிந்தனாகி காணத்தார். இது சுலபார்த்த இவள் பிராணிகளும் பின்னவாதிரு கூட ஏனாகில்ல பரமாத்மா பின்னனாகில்ல. இப்ப சர்வ பூதங்களில் ஒரு வஸ்து இது என்ன மேலே பூத இப்ப டேபிள்னொழக புஸ்தக இது அந்த ಮತ್ತೆ ಅಲ್ಮಾರದಲ್ಲಿ ಪುಸ್ತಕ ಇದೆ ಅಂದ್ರೆ ಅಲ್ಲರ ಪುಸ್ತಕ ಒಂದೇ ಆಗತ್ತಾ? ಸರ್ವಭೂತಗಳಲ್ಲೂ ಒಬ್ಬನಿದ್ದಾನೆ ಅಂತ ಹೇಳಿದ ಮೇಲೆ ಎಲ್ಲ ಪ್ರಾಣಿಗಳು ಅದ್ವೈತೆಯಲ್ಲಿ ಬರುತ್ತೆ. ಅಲ್ಲಿ ಬರೋ ಚಾನ್ಸೇ ಇಲ್ಲ. ಎಲ್ಲ ಪ್ರಾಣಿಗಳಲ್ಲೂ ಕೂಡ ಯಾವ ಜ್ಞಾನದಿಂದ ಒಂದೇ ವಿಷ್ಣುವು ಕಾಣಲ್ಪಡ್ತಾನೆ. ಅವನು ಹೇಗಿದ್ದಾನೆ? ವಿಭಕ್ತೇಶು ಅವಿಭಕ್ತಂ, ವಸ್ತುಗಳು ಭಿನ್ನವಾಗಿದ್ದು ಕೂಡ ಅವನೇನಾಗಿಲ್ಲ, ಭಿನ್ನನಾಗಿಲ್ಲ. ಈ ರೀತಿ ತಿಳ್ಕೊಳ್ತಕ್ಕಂಥ ಜ್ಞಾನಕ್ಕೆ ಏನಂತ ಕರೀತಾರೆ? ಸಾತ್ವಿಕ ಜ್ಞಾನ ಅಂತ ಕರೀತಾರೆ. ಆದೌ ಪ್ರತಿಜ್ಞಾತಂ ಜ್ಞಾನ ತ್ರೈವಿಧ್ಯಮಾಹ ಸರ್ವಭೂತೇಶು ಇತ್ಯಾದಿನ ಭವಂತಿ ಸರ್ವದಾ ವಿದ್ಯೆಯಂತೆ ಭೂತಾನಿ ಜೀವಾಹ. ಭೂತ ಶಬ್ದಕ್ಕೆ ಏನಂತ ಅರ್ಥ ಮಾಡಿದ್ರು? ಜೀವರುಗಳು. ಭವಂತಿ ಉತ್ಪದ್ಯಂತೆ ಇತಿ ವ್ಯುತ್ಪತ್ಯ ಜಡಾನಿ ಚ, ಜೊತೆಗೆ ಉತ್ಪದ್ಯಂತೆ ಭಾವ ಪದಾರ್ಥಗಳು ಜಡ ಪದಾರ್ಥಗಳು, ಭಾವರೊಂದು ಜೀವರು. ಸೊ ಭಾವ ಶಬ್ದಕ್ಕೆ ಏನರ್ಥ ಆಯ್ತು? ಈಗ ಜೀವ ಪ್ಲಸ್ ಜಡ ಎರಡೂ ಅರ್ಥ ಆಯ್ತು. ವಿಭಕ್ತೇಶು ಅವೆಲ್ಲ ಏನವು? ಪರಸ್ಪರ ಭಿನ್ನ, ದೇವರಿಂದನೂ ಭಿನ್ನ ಪರಸ್ಪರನೂ ಭಿನ್ನ. ಜಡೇಶ್ವರಾಭ್ಯಾಂ ಜೀವೇಶ್ವರಾಭ್ಯಾಂ ಪರಸ್ಪರಂಚ ಯಥಾಯೋಗ್ಯಂ ಭಿನ್ನೇಶು. ಜಡೇಶ್ವರಗಳಿಂದ ಜೀವೇಶ್ವರಗಳಿಂದ ಭಿನ್ನವಾದಂತಹ ಜೀವ ಚೇತನಗಳಲ್ಲಿ ಮತ್ತು ಜೀವರಗಳಲ್ಲಿ ಜಡಗಳಲ್ಲಿ ಅವು ಭಿನ್ನವಾಗಿದ್ದರೂ ಕೂಡ ಯಥಾ ತಾರತಮ್ಯ ವಿಭಾಗವತ್ ಸುಖ ದುಃಖ ವಿಕಾರಾದಿ ನಾಶವತ್ಸುಜ. ಅವು ತಾರತಮ್ಯ ವಿಭಾಗವನ್ನು ಹೊಂದಿದೆ, ಸುಖ ದುಃಖಾದಿ ವಿಕಾರಾದಿಗಳನ್ನು ಹೊಂದಿದೆ. ಸರ್ವಭೂತೇಶು ಅಂತ ಜೀವೇಶು ಜಡೇಶು ಅವಿಭಕ್ತಂ ಪರಸ್ಪರಂ ಭೇದಶೂನ್ಯಂ, ಪರಸ್ಪರ ಭೇದವಿಲ್ಲದೇ ಇರತಕ್ಕಂತಹ ತಾರತಮ್ಯ ಲಕ್ಷ್ಯ ವಿಭಾಗರಹಿತಂ, ತಾರತಮ್ಯಾದಿಗಳು ಇಲ್ಲದೇ ಇರತಕ್ಕಂತಹ ವಿಷ್ಣುವಿನ ರೂಪಗಳನ್ನು ಯಾರು ಕಾಣುತ್ತಾರೆ ಅದು ಸಾತ್ವಿಕ ಜ್ಞಾನ. ಪರಮಾತ್ಮ ವಸ್ತುಗಳು ಭಿನ್ನ ಭಿನ್ನವಾಗಿದೆ, ಒಳಗಿರೋ ಪರಮಾತ್ಮ ಭಿನ್ನನಾಗಿಲ್ಲ. ವಸ್ತುಗಳಲ್ಲಿ ತಾರತಮ್ಯ ಇದೆ, ಒಳಗಿರೋ ದೇವರೊಳಗೆ ತಾರತಮ್ಯ ಇಲ್ಲ. ಅರ್ಥ ಇದೆ, ದೇವರೊಳಗೆ ತಾರತಮ್ಯ ಇಲ್ಲ, ವಸ್ತುಗಳಲ್ಲಿ ತಾರತಮ್ಯ ಇದೆ. ದೇವರಲ್ಲಿ ಭೇದ ಇಲ್ಲ, ವಸ್ತುಗಳಲ್ಲಿ ಭೇದ ಇದೆ ಅಂತ ತಿಳ್ಕೊಂಡು ಏನಂತ ಕರೀತಾರೆ? ಸಾತ್ವಿಕ ಜ್ಞಾನ. ಜೀವಜಡಾಭ್ಯಾಂ ಭೇದ ಸಿದ್ಧ ಭೂತೇಷು ಅಧಿಕರಣ ನಿರ್ದೇಶಾದೇವ ಜೀವಜಡಾಭ್ಯಾಂ ಭೇದ ಸಿದ್ಧ. ಭೂತೇಶು ಅಂತ ಹೇಳಿದ ಮೇಲೆ ಜೀವರೇ ಬೇರೆ, ಜಡಗಳೇ ಬೇರೆ, ಒಳಗಿರೋ ವಿಷ್ಣುವೇ ಬೇರೆ ಅಂತ ಭೇದ ಸಿದ್ಧವಾಯಿತು. ಅವ್ಯಯಂ ದುಃಖಾದಿ ವಿಕಾರ ದುಃಖ ವಿಕಾರಾದಿ ನಾಶರಹಿತಂ, ದುಃಖಿಗಳಾದ ಜೀವರಲ್ಲಿ ಪರಮಾತ್ಮ ಇರ್ತಾನೆ ಅವನಿಗೆ ದುಃಖ ಇಲ್ಲ. ಅಚೇತನವಾದ ಜಡಗಳಲ್ಲಿದ್ದಾನೆ ಅವನು ಅಚೇತನನಲ್ಲ. ಇದು ದೇವರ ವೈಶಿಷ್ಟ್ಯ ಇದು. ಏಕಂ ಸರ್ವೋತ್ತಮಂ, ಸರ್ವೋತ್ತಮನಾದ ಭಾವಂ ವಿಷ್ಣು, ಅದೇ ಭಾವ ವಿಷ್ಣು ವಿಷ್ಣುದಾಸನಾಮದ್ದು ಅರ್ಥ. ಏನ ಜ್ಞಾನೇನ ಇಷ್ಟತೆ ತಜ್ಞಾನಂ ಸಾತ್ವಿಕಂ ವಿಧಿ, ಆ ಜ್ಞಾನವನ್ನು ಏನಂತ ಕರೀತಾರೆ? ಸಾತ್ವಿಕ ಅಂತ ಕರೀತಾರೆ. ಪ್ರತಿಜ್ಞಾತಂ ಜ್ಞಾನ ತ್ರೈವಿಧ್ಯಂ ತಾವದಾಹ, ತಿಳಿಸಿದ ಜ್ಞಾನ ತ್ರೈವಿಧ್ಯವನ್ನು ಹೇಳ್ತಾ ಇದ್ದಾರೆ. ಸರ್ವೇತ್ಯಾದಿ ತ್ರಯೇಣ ವಿಭಕ್ತೇಶು ಪರಸ್ಪರಂ ಭಿನ್ನೇಶು ತಾರತಮ್ಯೋಪೇತುಷ ಸರ್ವಭೂತೇಶು, ತಾರತಮ್ಯದಿಂದ ಕೂಡಿದ ಭಿನ್ನವಾದಂಥ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಭವಂತಿ ವಿದ್ಯಂತೆ ಭೂತಾನಿ ಜೀವಾಹ ಪ್ರಕೃತ್ಯಾದಿ ಜಡಾನಿ ಚ. ಭಾವಶಬ್ದಕ್ಕೆ ಜೀವರು ಅಂತ ಅರ್ಥ, ಜಡಗಳು ಅಂತ ಅರ್ಥ. ಕೊಟ್ಟರ್ಥ ಏನು? ಭೂತೇಶು ಅನ್ನೋದಕ್ಕೆ, ಸರ್ವಭೂತೇಶು ಅನ್ನೋದಕ್ಕೆ, ಸರ್ವೇಷು ಜೀವೇಷು ಜಡೇಶು ಚ ಅಂತ ಅರ್ಥ. ಸರ್ವಭೂತೇಶು ಶಬ್ದಕ್ಕೆ ಸರ್ವ ಜೀವರಲ್ಲೂ ಸರ್ವ ಜಡಗಳಲ್ಲೂ ಅಂತ ಅರ್ಥ ಅರ್ಥ. ತದ್ ಆಧಾರಕತ್ವೇನ ತೇಭ್ಯೋ ಭಿನ್ನತ್ವೇನೇತಿ ಸಪ್ತಮಿ ಅಭಿಪ್ರಾಯ. ಸರ್ವಭೂತೇಶು ಸಪ್ತಮಿ ಭಕ್ತಿ, ಸಪ್ತಮಿ ಭಕ್ತಿ ಯಾತಕ್ಕೆ ಇಟ್ಟಿದ್ದಾರೆ ಅಂದರೆ ಆ ಭೂತಗಳಿಗೆ ತಾನು ಆಧಾರವಾಗಿದ್ದಾನೆ, ಭಿನ್ನನಾಗಿದ್ದಾನೆ ಅಂತ ಹೇಳೋದಕ್ಕೋಸ್ಕರ. ಆ ಭೂತಗಳನ್ನು ತಾನು ಆಧಾರ ಮಾಡಿಕೊಂಡಿದ್ದಾನೆ ಅಲ್ಲ, ಭೂತಗಳಿಗೆ ತಾನು ಆಧಾರನಾಗಿದ್ದಾನೆ ಅಂತ ಅರ್ಥ. ಸಪ್ತಮಿ ಅಭಿಪ್ರಾಯ ಭಾವಂ ಸದಾ ವಿದ್ಯಮಾನಂ ವಿಷ್ಣು ಏಕಂ ಪ್ರಧಾನಂ ಸರ್ವೋತ್ತಮಿತಿ ಯಾವತ್. ದೇವರಿಗೆ ಭಾವ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಸದಾ ಭವತೀತಿ ಭಾವ, ಯಾವಾಗಲೂ ದೇವರಿದ್ದಾರಾದ್ರಿಂದ ದೇವರನ್ನ ಭಾವ ಅಂತ ಕರೀತಾರೆ. ಅವಿಭಕ್ತಂ ಸರ್ವತ್ರ ಸ್ಥಿತಾವಪಿ ಅಧಿಷ್ಠಾನ ಭೇದ ನಿಮಿತ್ತ ಭೇದಹೀನಂ. ಅವಿಭಕ್ತಂ ಅಧಿಷ್ಠಾನಗಳಲ್ಲಿ ಭೇದ ಇದ್ರೂ ಕೂಡ ದೇವರಲ್ಲಿ ಭೇದ ಇಲ್ಲ. ಓಂ ನ ಸ್ಥಾನತೋಪಿ ಪರಸ್ಯೋಭಯ ಲಿಂಗಂ ಸರ್ವತ್ರ ಹಿ ಓಂ. ಈ ಬ್ರಹ್ಮಸೂತ್ರದ ಅರ್ಥ ಇದು. ನ ಸ್ಥಾನತೋಪಿ ಪರಸ್ಯ, ಪರಮಾತ್ಮನಿಗೆ ಸ್ಥಾನಭೇದದಿಂದ ವ್ಯಕ್ತಿ ಭೇದಾದಿಗಳಿಲ್ಲ. ನಿನ್ನೆ ಬಂದಿತ್ತದು ಸರ್ವದೇಶು ಕಾಲೇಶು ಸ ಏಕ ಪರಮೇಶ್ವರ ಆರ್ಥಭಕ್ತ ಇದು ಸೂತ್ರೋಕ್ತ ದಿಶಾ. ಸರ್ವತ್ರ ನಿರ್ದೋಷಾಶೇಷ ಸದ್ಗುಣತಯ ಐಕ್ಯನ ಸ್ಥಿತವಿತಿ ಯಾವತ್ ಪರಮಾತ್ಮನೊಳಗೆ ಐಕ್ಯ ಇದು ಮುಖ್ಯ. ಇವರೇನು ತಗೊಂಡು ಜೀವರಿಗೂ ಪರಮಾತ್ಮನ ಐಕ್ಯ ಅಂತ ಹೇಳಿ ಹಾಗಲ್ಲ. ಪರಮಾತ್ಮ ರೂಪರೂಪಗಳಿಗೆ ಐಕ್ಯ ಇದೆ. ಅನ್ನ ಮೊದಲಾದ ಎಲ್ಲನೇಕ ಪದಾರ್ಥದಲ್ಲಿ ದೇವರಿದ್ದಾನೆ. ಆ ಪದಾರ್ಥಗಳು ಬೇರೆ ಬೇರೆ, ಒಳಗಿರೋ ಭಗವದ್ ರೂಪ ಮಾತ್ರ ಒಂದೇನೆ, ಅದು ದೇವರ ವೈಶಿಷ್ಟ್ಯ. ಅವ್ಯಯಂ ಸತೋ ಅಧಿಷ್ಠಾನ ವ್ಯಯೇನ ಚ ವ್ಯಯಹೀನಂ. ಸೂತ್ರೋಕ್ತ ಒಂದರ್ಥ ಹೀಗೆ ಆಯ್ತಂತೆ. ಯಾವುದೋ ವಿಜಯದಾಸರು ಒಂದ್ಸಲ ಯಾವುದೋ ನೈವೇದ್ಯ ಮಾಡಿದ್ರಂತೆ, ಬರೀ ಗೊಜ್ಜು ನೈವೇದ್ಯ ಅಷ್ಟೇ ಆ ದೇವರಿಗೆ. ಇನ್ನೊಂದು ದೊಡ್ಡ ಸಮಾರಾಧನೆ ಆಗಿತ್ತಂತೆ, ಗೋಪಾಲದಾಸರ ಕೈಯಲ್ಲಿ ಕಳಿಸಿಕೊಟ್ರಂತೆ, ಎಲ್ರಿಗೂ ಪ್ರಸಾದ ಕೊಟ್ರಿ ಅಂತ ಕಳಿಸಿಕೊಟ್ರಂತೆ. ಗೊಜ್ಜಿನ ಪ್ರಸಾದ, ಸ್ವೀಟ್ ಅಲ್ಲ ಏನೂ ಅಲ್ಲ, ಗೊತ್ತಾಯ್ತಾ. ಆಗ ಏನು ಆಶ್ಚರ್ಯ ಅಂತ ಹೇಳಿ ಒಬ್ಬ ಯಜಮಾನನಿಗೆ ರುಚಿ ನೋಡೋಕ್ಕೆ ಅಂತ ಕೊಟ್ರಂತೆ ಗೋಪಾಲದಾಸರಿಗೆ. ಏನು ಮಾಡಿದ್ರು ಅವರು, ರುಚಿ ನೋಡಿದರು. ಅಂಥ ರುಚಿ ಎಲ್ಲೂ ಕಂಡೆ, ಅದು ವಿಚಿತ್ರವಾದ ರುಚಿ ಇತ್ತು, ಬಹಳ ಖುಷಿಯಾಯಿತು. ಆಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊಜ್ಜು ಅಂತ ಕೇಳಿದರೆ, ನಿಮಗೆ ಗೊಜ್ಜು ಗಿಜ್ಜು ಅಲ್ಲ, ನಿಮಗೆ ಏನು ಬೇಕು ಅಂದ್ಕೊಂಡು ಮತ್ತೆ ತಿನ್ನಿರಿ ಅಂತ ಹೇಳಿದರು. ನಿಮ್ಗೆ ಏನು ಬೇಕು ಅಂದ್ಕೊಂಡು ತಿನ್ನಿ, ಅದನ್ನು ಲಾಡು ಬೇಕು, ಲಾಡಿ ರುಚಿ ಬರೋಕ್ಕೆ ಶುರುವಾಯಿತು. ಮೈಸೂರು ಯಾವ್ದು ಅಂದ್ಕೊಂಡು ಆ ರುಚಿ ಬರ್ತಿತ್ತು ಅದರೊಳಗೆ, ಅರ್ಥ ಆಯ್ತಾ. ಇರೋದು ಒಂದೇ ಪದಾರ್ಥನೇ, ಎಲ್ಲ ವಿಚಿತ್ರವಾದ ರುಚಿ ಬರ್ತಿತ್ತು ಅದರೊಳಗೆ. ಕಾರಣ ಏನು ಅಂತ ಕೇಳಿ, ಏನು ಮಾಡ್ತಿದ್ರು ಅವರು, ಆಯಾ ಭಗವದ್ ರೂಪ ಬಂದರೆ ಗುಣ ಬಂದ್ಬಿಡ್ತಿತ್ತು ಅಷ್ಟೇ. ಆದರೆ ಯಾವ ವಸ್ತುಗಳು ಭಗವದ್ ರೂಪ ಇರ್ತದೋ, ಭಗವದ್ ರೂಪ ಚಿಂತನೆ ಮಾಡಿದ ತಕ್ಷಣ ಟೇಸ್ಟ್ ಬಂದ್ಬಿಡ್ತದೆ. ವಸ್ತು ಇದೆ, ರೂಪ ಇಲ್ಲ, ರುಚಿ ಬರೋದಿಲ್ಲ. ಆಗ ಅರ್ಥ ಆಯ್ತಾ. ರುಚಿ ಯಾಕೆ ರುಚಿ ಇಲ್ಲ, ರುಚಿ ಇಲ್ಲ ಅಂತ ಯಾಕೆ ಅಂತಾರೆ ಅಂದರೆ, ರೂಪ ಅಲ್ಲಿ ವ್ಯಕ್ತವಾಗಿಲ್ಲ ಅಂತ. ರೂಪ ವ್ಯಕ್ತವಾದ್ರೆ ಏನಾಗ್ತದೆ, ಗಂಟೆ ಹಾಕಿದ್ರೆ ಲೈಟ್ ಬರಲಿಲ್ಲ, ಬರ್ನಾಗಿ ಹೋಗಿದೆ ಅಂತ. ಹೌದಲ್ಲ, ಕರೆಂಟ್ ಇದೆ, ಹಾಕಿದ ಬರ್ನಾಗಿ ಹೋಗಿದೆ, ಬಿದ್ದರೆ ಬೆಳಕು ಬರಬೇಕಾಗಿತ್ತು. ಅದೇ ಯಾವ ರೂಪ ಅಭಿವ್ಯಕ್ತವಾಗೋದಿಲ್ಲ, ಆ ರೂಪದ ಆ ಪದಾರ್ಥ ರುಚಿ ಬರೋದಿಲ್ಲ ಅದರೊಳಗೆ. ಒಂದರೊಳಗೆ ಎಲ್ಲ ಚಿಂತನೆ ಮಾಡಿಕೊಟ್ಟಿದ್ರೆ ಅಂತ ಅದಕ್ಕೆ ಏನಾಯ್ತದ, ನಾವು ಏನು ಮಾಡ್ತೇವೆ ನೈದ್ಯ ಮಾಡ್ಬೇಕಾದ್ರೆ ಸೌವರೆ ಸಾಣಿವರೆ ಈ ಭಕ್ಷ್ಯ ಭೋಜಿ ಎಲ್ಲ ಹೇಳ್ಬಿಡ್ತೇವೆ, ಸೋಡಿ ಏನು ಇರೋದಿಲ್ಲ ಅದರೊಳಗೆ, ಬಾಯಲ್ಲಿ ಹೇಳ್ಬಿಟ್ಟಿರ್ತಾರೆ. ಮನಸ್ಸಲ್ಲಿ ಮನಸ್ಸಲ್ಲಿ ಎಲ್ಲ ಚಿಂತನೆ ಮಾಡಿದ್ರಿಂದ ಎಲ್ಲ ಬಂದಿತ್ತು ಅದರೊಳಗೆ. ಮನಸ್ಸೇ ಚಿಂತಾಯಾಮಿ, ಮನಸ್ಸಲ್ಲಿ ಎಲ್ಲ ಚಿಂತನೆ ಮಾಡಿದ್ದಕ್ಕೆ ಎಲ್ಲ ಬಂದಿತ್ತು ಇದು. ಆದ್ದರಿಂದ ಗೊತ್ತಾಯಿತು ಅವ್ರ ಅವರ್ಣ ವೈದ್ಯಕ್ಕೂ ಹುಡುಗರು ಎಷ್ಟು ಡಿಫ್ರೆನ್ಸ್ ಇರ್ತದೆ ಅಂತ ಹೇಳಿಬಿಟ್ಟು. ಯಾರು ಗೊಜ್ಜಿನಲ್ಲಿ ಎಲ್ಲ ಕಂಡಾಗಾಯ್ತು ಅವರು, ಅರ್ಥ ಆಯ್ತಾ. ಮಾಡಬೇಕಲ್ಲ, ಹಾಗೆ ಮಾಡಿದಾಗ ಸವರ್ಣ ಸರಿಯಾಗಿ ಅನುಸಂಧಾನ ಮಾಡಿದರೆ ಪರಾಸ್ತ ಎಷ್ಟೇ ಇದ್ರೂ ಕೂಡ ದೇವರಿಗೆ ಎಷ್ಟು ಅರ್ಪಣೆ ಮಾಡಿದ ಪುಣ್ಯ ಬರ್ತದೆ. ಎಲ್ಲ ರೂಪಗಳು ಚಿಂತನೆ ಮಾಡಿದ್ರೆ ಎಲ್ಲ ಬಂದಂತೆ ಲೆಕ್ಕ. ಅದು ಮುಖ್ಯ ನೈವೇದ್ಯದ ಉದ್ದೇಶನೇ ಅದು. ಸರ್ವ ಪದಾರ್ಥಗತ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ರೂಪಗಳಿಗೆ ಭೇದ ಇಲ್ಲ ಅಂತ ಇದೆ. ನೈವೇದ್ಯದ ಅರ್ಥನೇ ಹೇಳ್ತಿರೋದು ಅಲ್ಲಿಗ. ನೈವೇದ್ಯ ಹಾಗೆ ಮಾಡಬೇಕು, ಈ ಅನುಸಂಧಾನ ಇದ್ರೆ ನೈವೇದ್ಯವಾದಾಗ ಲೆಕ್ಕ. ವಸ್ತುಗತವಾದ ರೂಪಗಳು ಪರಸ್ಪರ ರೂಪಗಳಿಗೆ ಅಭೇದ, ಪ್ರತಿಭಾಗತವಾದ ರೂಪಕ್ಕೆ ಅಭೇದ, ಬಿಂಬರೂಪಿನಲ್ಲಿ ಆವಾಹನೆ ಮಾಡಿರ್ತಾರಲ್ಲ ಆ ರೂಪದೊಂದಿಗೆ ಅಭೇದ. ಇಷ್ಟೆಲ್ಲ ಚಿಂತನೆ ಮಾಡಿದಾಗ ಅದಕ್ಕೆ ನಿವೇದನೆ ಹೊರಪಿಸೋದು ಅಂತ ಅರ್ಥ. ನಂಬಕ ನೈವೇದ್ಯ ಅಂದರೆ ತಿನ್ನೋದು ಅಂತಾಗಿದೆ ಅಲ್ಲ, ನಿವೇದಿಸೋದು. ದೇವರಿಗೆ ಡೆಡಿಕೇಟ್ ಮಾಡೋದು ಎಲ್ಲದನ್ನು ಕೂಡ ಅಷ್ಟೇ. ಪ್ರತಿಜ್ಞಾತಂ ಜ್ಞಾನ ತ್ರೈವಿಧ್ಯಂ ತಾವದಾಹ ತ್ರೈವೇದ್ಯಾದಿ ತ್ರಯೇಣ ವಿಭಕ್ತೇಶು ಪರಸ್ಪರಂ ಭಿನ್ನ ಸರ್ವಸ್ಥಿತಾನಿ ಇದು ಸರ್ವ ಸ್ಥಾನದೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹೇ ಓಂ ಇತಿ ಸೂತ್ರೋಕ್ತ ದಿಶಾ ಸರ್ವತ್ರ ನಿರ್ದೋಷ ಅಶೇಷ ಸದ್ಗುಣತೆಯ ಐಕ್ಯೇನ ಚಿತಮಿತಿ ಯಾವತ್. ಅವ್ಯಯಂ ಸ್ವತೋ ಅಧಿಷ್ಠಾನ ವ್ಯಯೇನ ಚ ವ್ಯಯಹೀನಂ. ಅದು ಸ್ವತಃನೂ ಆಸೆ ಇಲ್ಲ, ಅಧಿಷ್ಠಾನ ನಾಶವಾಗಿ ಕಾಣದೂ ನಾಶ ಇಲ್ಲ. ಏನ ಜ್ಞಾನೇನ ಇಷ್ಟತೆ ವಿಷಯೀಕರೋತಿ ತಜ್ಞಾನಂ ಸಾತ್ವಿಕಂ ವಿಧಿ. ಈ ರೀತಿ ದೇವರನ್ನು ಕಾಣತಕ್ಕಂಥ ಜ್ಞಾನ ಇದೆಯಲ್ಲ ಅದಕ್ಕೆ ಸಾತ್ವಿಕ ಜ್ಞಾನ ಅಂತಾರಷ್ಟೇ. ಅರ್ಥ ಆಯ್ತಾ. ಈಗ ಬರೀ ಮೈಕ್ನ ಕಂಡ ಅದು ಸಾತ್ವಿಕ ಜ್ಞಾನ ಅಲ್ಲ, ಅದು ಭಗವದ್ ರೂಪ ಕಂಡ ಸಾತ್ವಿಕ ಜ್ಞಾನ. ದೀಪ ಕಂಡ ಅದು ರಾಜಸ ಜ್ಞಾನ, ದೀಪ ಭಗವದ್ ರೂಪ ಕಂಡ ಅದು ಸಾತ್ವಿಕ ಜ್ಞಾನ. ಅದರಲ್ಲೂ ಪರಮ ಸಾತ್ವಿಕ ಯಾವುದು, ಯಾವ ರೂಪ ಪರ್ಟಿಕ್ಯುಲರ್ ಯಾವುದು, ಇನ್ನೂ ಸಾತ್ವಿಕ ಜ್ಞಾನ. ಅದು ಪರ್ಟಿಕ್ಯುಲರ್ ರೂಪ ಅರ್ಥ ಆಗಬೇಕು ಅವನಿಗೆ. ಪೃಥಕ್ ತೇನ ತ್ವಯಜ್ಞಾನಂ ನಾನಾ ಭಾವಾನ್ ಪೃಥಕ್ ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ರಾಜಸ ಜ್ಞಾನ ಅಂದ್ರೇನು? ಯತ್ತು ಜ್ಞಾನಂ ಸರ್ವೇಷು ಭೂತೇಷು ಪೃಥಕ್ತ್ವೇನ ತುಶಬ್ದೋಕ್ತ ಅವಧಾರಣೆ ಸರ್ವಭೂತ ಭೂತಕಂ ಈಶ್ವರಂ ಪೃಥಕ್ತ್ವೇನ ಸರ್ವೋತ್ತಮತ್ವೇನ ನಚ ವಿಷಯೀಕುರುವನ್ ಸರ್ವಭೂತ ಪೃಥಕ್ತ್ವ ಮಾತ್ರ ವಿಷಯಮಿತ್ಯರ್ಥಃ. ಏತದೇವ ವ್ಯಾಚಷ್ಟೆ ನಾನಾಭಾವಾರಿತಿ ತತ್ ಸರ್ವಭೂತ ಪೃಥಕ್ತ್ವಂ ಪೃಥಕ್ತ್ವ ಮಾತ್ರ ವಿಷಯಂ ಜ್ಞಾನಂ ರಾಜಸಂ. ಅನೇನು ತಿಳ್ಕೊಂಡ? ದೇವರು ಎಲ್ಲರಿಂದ ಭಿನ್ನ ಅಂತ ಅಷ್ಟೇ ತಿಳ್ಕೊಂಡೆ ಹೊರತು ಮುಖ್ಯವಾಗಿ ಯಾವ್ದು ತಿಳ್ಕೊಳ್ಳಿಲ್ಲ. ದೇವರ ರೂಪಗಳಿಗೆ ಪರಸ್ಪರ ಭೇದ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿಲ್ಲ. ಅವನ ಆ ಜ್ಞಾನ ಏನಂತಾರೆ? ರಾಜಸ ಜ್ಞಾನ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್. ಎಲ್ಲ ಪ್ರಾಣಿಗಳು ದೇವ್ರನ್ನು ಕಂಡ ಈ ಮಧ್ಯೆ, ಆದರೆ ಎಲ್ಲ ಒಂದೊಂದಷ್ಟೇ ಒಬ್ಬ ರೂಪ ಇದೆ ಅಷ್ಟೇ ತಿಳ್ಕೊಂಡ್ಬಿಟ್ಟೆ ಹೊರತು ಆ ರೂಪಗಳಿಗೆ ಪರಸ್ಪರ ಅಭೇದ ಅಂತ ಅರ್ಥ ಮಾಡಿಕೊಳ್ಳಿಲ್ಲ. ಅದು ರಾಜಸ ಜ್ಞಾನ. ಅರ್ಥ ಆಯ್ತಾ. ಸೊ ಬರೀ ವಸ್ತುಗಳನ್ನು ಕಂಡ್ರೆ ರಾಜಸ ಜ್ಞಾನಕ್ಕಿಂತ ಕಡಿಮೆ. ಅದು ವಸ್ತುಗಳು ದೇವ್ರನ್ನ ಕಂಡ್ರೂ ಕೂಡ ಅದೇನಾಗಲಿಲ್ಲ, ತಾಮಸ ಸಾತ್ವಿಕ ಜ್ಞಾನ ಆಗಲಿಲ್ಲ. ಯಾಕೆ ದೇವ್ರ ರೂಪಗಳು ಭೇದ ಚಿಂತನೆ ಮಾಡಿದ್ರಿಂದ ಅದು ಕೃಷ್ಣನ ಹತ್ರ ಕೂಡ ದುರ್ಯೋಧನ ಚಿಂತನೆ ಮಾಡಿದ್ದೇನೀಗ ಕೃಷ್ಣ ಬೇರೆ, ಉಳಿದ್ರು ಪಗಡು ಬೇರೆ, ಕೃಷ್ಣರ ಕಾಲು ಬೇರೆ, ತಲೆ ಬೇರೆ, ಹೀಗೆಲ್ಲ ಚಿಂತನೆ ಮಾಡಿದ್ರಿಂದ ಅದು ಸರಿಯಾದ ಜ್ಞಾನ ಆಗಲೇ ಇಲ್ಲ. ಕೃಷ್ಣ ಅಂತ ಗೊತ್ತಿದ್ರು ಕೂಡ ಗೊತ್ತಾಯ್ತೀರಿ, ಎದುರಿಗೆ ಕಂಡ್ರೂ ಕೂಡ ದುರ್ಯೋಧನಿಗೆ ಎಂತ ಜ್ಞಾನ ಅದು ಸಾತ್ವಿಕ ಜ್ಞಾನ ಅಲ್ಲದು, ಅರ್ಜುನ ಸಾತ್ವಿಕ ಜ್ಞಾನ ಅರ್ಥ ಆಯ್ತಾ ಈಗ. ಸೊ ಸಾತ್ವಿಕ ಜ್ಞಾನಕ್ಕೆ ಸಿಕ್ಕ ಫಲ ಶಾಶ್ವತವಾಯ್ತು, ಇದಕ್ಕೆ ಸಿಕ್ಕ ಫಲ ಶಾಶ್ವತವಾಗಲಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಅಲ್ಲೇ ಗೊತ್ತಾಗುತ್ತೆ ಜ್ಞಾನದಿಂದ ಜ್ಞಾನ ವ್ಯತ್ಯಾಸವಾಗಿದ್ದಕ್ಕೆ ಏನಾಯ್ತು, ಫಲ ವ್ಯತ್ಯಾಸವಾಯ್ತು. ಸೊ ಜ್ಞಾನ ಸರಿಯಾಗಿದ್ರೆ ಮಾತ್ರ ತಪ್ಪು ಪ್ಲಸ್ ಮೈನಸ್ ಎಷ್ಟು ಡಿಫ್ರೆನ್ಸ್ ಬಂದ್ಬಿಡುತ್ತಾಗ, ಪ್ಲಸ್ ಮೈನಸ್ ಅನ್ನೋ ರಿಸಲ್ಟ್ ಚೇಂಜ್ ಆಗ ಹಾಗೆ ಆ ರೀತಿ ಆಯಿತು. ಯಾರಿಗೆ ಹೌದು ಸರ್, ರಾಜಸ ಜ್ಞಾನ ಆಯಿತು. ಇನ್ನೂ ಮುಂದೆ ಹೋದ ಅಲ್ಲ, ಮೊದಲು ರಾಜಸವಾಯಿತು, ಆಮೇಲೆ ತಾಮಸ ಆಯಿತು. ರಾಜಸ ಏನಾಯ್ತು, ಕೃಷ್ಣ ಮನೆಗಿದ್ದಾನೆ ಇವೆಲ್ಲ ನೋಡಿದ್ರೆ ಕೃಷ್ಣ ಅಂತ ಗೊತ್ತಾಗಿದ್ದು ರಾಜಸ. ಆದ್ರೆ ಕೃಷ್ಣನ ತಲೆಗೂ ಇದಕ್ಕೂ ಭೇದ ಇದೆ, ಅಂದ್ರೆ ಸುಮ್ಮನೆ ತಿಳ್ಕೊಂಡಿದ್ರೆ ಅದು ರಾಜಸ ಆಗಿಬಿಡ್ತೀನಿ, ಎಕ್ಸ್ಟೆಂಡ್ ಮಾಡ್ಕೊಂಡ ಮತ್ತೆ ಅದರಿಂದ ನಾನು ಕಾಲ ಹತ್ರ ಕೊಡೋದಿಲ್ಲ, ತಲೆ ಹತ್ರ ಕೊಡ್ತೀನಿ. ಅಲ್ಲಿಗೆ ಹೋಯ್ತದ್ದು ತಾಮಸ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟ ಕತೆ ಮುಗಿದು. ದೇವ್ರನ ಹತ್ರ ಹೋಗಿ ದ್ವಾರಕಕ್ಕೆ ಹೋಗಿ ಮತ್ತೆ ಯಾವುದೋ ಕ್ಲಬ್ಗೆ ಹೋಗಿ ಎಲ್ಲ ಅವ್ನಿಗೆ ಹಾಳಾಗಿದ್ದು, ದ್ವಾರಕಾ ಕ್ಷೇತ್ರಕ್ಕೆ ಹೋಗಿ ಕೃಷ್ಣ ಡೈರೆಕ್ಟ್ ಆಗಿ ಕಂಡು ತಪ್ಪು ತಿಳ್ಕೊಂಡಿದ್ದು ಗ್ರಾಸ್ಯವಾಯಿತು. ಅಂದ ಮೇಲೆ ದೇವರ ಹತ್ರ ಡೈರೆಕ್ಟ್ ಹೋಗೋದು ಪ್ರಯೋಜನ ಇಲ್ಲ. ಹೇಗಿರಬೇಕು, ಜ್ಞಾನ ಸರಿ ಇರಬೇಕು. ಜ್ಞಾನ ಸರಿ ಇಲ್ಲದೆ ಹೋದರೆ ದೇವರು ಮುಂದೆ ನಿಂತ್ಕೊಂಡ್ರು ಕೂಡ ಎಂದೂ ಕೂಡ ನಮಗೆ ಅನುಗ್ರಹ ಆಗೋದಿಲ್ಲ. ಅದಕ್ಕೆ ಒತ್ತು ಕೊಟ್ಟು ಬಿಟ್ಟರೆ ಅದಕ್ಕೆ ಸಾಧನೆ ಎಂಬುದು ಅದು. ಮೆಕ್ಯಾನಿಕಲ್ ಆಗಿ ದೇವ್ರನ್ನ ಕಾಣೋದಂದ್ರೆ ಏನು ಅರ್ಥ ಇಲ್ಲ ನೋಡಿ. ದುರ್ಯೋಧನ ದೇವ್ರನ್ನ ಕಂಡಿದ್ದು ವೇಸ್ಟ್ ಆಯ್ತಲ್ಲ ಹಾಗೆ. ಅದರಿಂದ ದೇವ್ರ ಎಷ್ಟೋ ಜನ ತಿರುಪತಿಗೆ ಹೋಗಿ ಬಂದಾರೆ, ಬಾಲ್ಯ ದೊಡ್ಡವರು, ಉಡುಪು ಬಾಲ್ಯ ದೊಡ್ಡವರು ಅಂತ ಕಾರಣ ಇಲ್ಲ. ಅದಕ್ಕೆ ಅನುಸಂಧಾನ ಯಾರಿಗೂ ಗೊತ್ತು, ಫಸ್ಟ್ ಆಫ್ ಆಲ್ ಅನುಸಂಧಾನದ ಕಾಸ ಹೋಗಿ ಬಂದಿದ್ದು ಗೊತ್ತೇ ಹೊರತು ನಮಗೆ, ಉಳಿದು ಯಾವ್ದು ಗೊತ್ತಿಲ್ಲ. ಪರೀಕ್ಷೆಗೆ ಹೋಗೋದ್ರಲ್ಲ ಪಾಸ್ ಆಗ್ತಾರಾ, ತಿರುಪತಿ ಹೋಗೋದ್ರಲ್ಲ ಮುಕ್ತಿ ಯೋಗ್ಯ ಆಗುತ್ತೆ, ಆದ್ರೆ ಪರೀಕ್ಷೆ ಕೂತವ್ರಲ್ಲ ಪಾಸ್ ಆಗ್ಬೇಕಷ್ಟೇ. ಹೌದಲ್ಲ, ಪರೀಕ್ಷೆ ಕೂತವ್ರು ಫೇಲ್ ಆಗೋರೇ ಜಾಸ್ತಿ ಹಾಕೋ. ಅದೇ ರೀತಿಯಲ್ಲಿ ದೇವಸ್ಥಾನ ಗಿವಸ್ಥಾನಕ್ಕೆ ಹೋದ್ರು ಕೂಡ ಏನಾಗ್ಬಹುದು, ಫೇಲ್ ಆಗ್ಬೋದು. ಏನು ಯೋಚನೆ ಇಲ್ಲ, ಹೋಗದೇನು ಪಾಸ್ ಆಗ್ಬೋದು. ಸರಿ, ಅನುಸಂಧಾನ ಇದ್ರೆ ಹೋಗದೇನು ಪಾಸ್ ಆಗ್ಬೋದು. ನಚ ವಿಷಯಿ ಕುರುವನ್ ಯಜ್ಞಾನಂ ಸರ್ವಭೂತೇಶು ಪೃಥಕ್ತ್ವೇನ ವೇತ್ತಿ ಸರ್ವಜೀವ ಜಲಾನಿ ಅಂತರ್ಭೇದ ಯುತತ್ವೇನ ವಿಷಯೀಕರೋತೀತಿ ಅಶ್ಚೈವ ವ್ಯಾಖ್ಯಾ. ಎಲ್ಲ ಜೀವ ಅಂತರ್ಭೇದ ಯುತತ್ವೇನ ವಿಷಯೀಕರೋತಿ, ಎಲ್ಲ ಜೀವರು ಬೇರೆ ಜಡಭೇದ ಅಂತಲೂ ಗೊತ್ತು ಅವನಿಗೆ, ಒಳ್ಳೆ ದೇವರಿದ್ದಾನೆ ಅಂತಲೂ ಗೊತ್ತು, ಅದು ದೇವ್ರ ರೂಪಗಳಿಗೆ ಅಭೇದದ ಕಾನ್ಸೆಪ್ಟ್ ಮಾತ್ರ ಗೊತ್ತಾಗಲಿಲ್ಲ. ನಾನಾ ಇತ್ಯಾದಿ ನಾನಾ ಭಾವಾನ್ ನಾನಾ ಪ್ರಕಾರಭೂತ ಜೀವ ಜಡ ರೂಪ ಪದಾರ್ಥಾನ್ ಪೃಥಗ್ ವಿಧಾನ್ ಪರಸ್ಪರಂ ಭಿನ್ನ ಭಿನ್ನಾನ್ ನೀಚೋಚ್ಯತೆಯಾ ಸ್ಥಿತಾಂಶ್ಚ. ಪರಸ್ಪರ ಭಿನ್ನ ಅಂತ ಗೊತ್ತು, ತಾರತಮ್ಯ ಜ್ಞಾನ ಗೊತ್ತು, ಒಳ್ಳೆ ದೇವರಿದ್ದಾನೆ ಅಂತಲೂ ಗೊತ್ತು. ಈ ಸ್ಟೇಜ್ನಲ್ಲಿ ಕೂಡ ಏನಾಗಲಿಲ್ಲ, ಅವನ ಜ್ಞಾನ ಸಾತ್ವಿಕ ಆಗಲಿಲ್ಲ. ಯಾಕೆ, ವಿಷ್ಣೋರನ್ಯತ್ರ ಯಥಾರ್ಥಮಿತಿ ಯಾವತ್ ಉಪಲಕ್ಷಣ ಮೇತತ್ ಸಂದಿಗ್ಧತೆಯ ಭಗವತ್ ಸ್ವರೂಪ ವಿಷಯಕಂಚ. ಭಗವಂತನ ಸ್ವರೂಪ ಮಾತ್ರ ತಿಳ್ಕೊಳ್ಳೋದೊಂದು, ಅವಿದ ತಿಳ್ಕೊಳ್ಳದೇ ಇರೋದೊಂದು, ಪರಮಾತ್ಮನ ಬಗ್ಗೆ ಸ್ಪಷ್ಟವಾಗಿ ತಿಳಿದೇಳಿಕೆ ಇರೋದು ಕೂಡ ರಾಜಸ ಜ್ಞಾನನೇ. ತಜ್ಞಾನಂ ರಾಜಸಮಿತ್ಯರ್ಥಃ ಸುಶಬ್ದೇನ ವಾ ಅಯಮರ್ಥೋ ಗ್ರಾಹ್ಯಃ ತೇನ ಈಶ್ವರಾದನ್ಯತ್ರ ಯಥಾರ್ಥ ಜ್ಞಾನಸ್ಯ ಸಾತ್ವಿಕತ್ವಾತ್ ಕಥಂ ರಾಜಸತ್ವಮಿತಿ ನಿರಸ್ತಂ ಬೋಧ್ಯಂ. ಆದ್ದರಿಂದ ಈಶ್ವರಾದನ್ಯತ್ರ ಯಥಾರ್ಥ ಜ್ಞಾನಸ್ಯ ಸಾತ್ವಿಕತ್ವಾತ್ ಕಥಂ ರಾಜಸತ್ವಮಿತಿ ನಿರಸ್ತಂ ಬೋಧ್ಯಂ. ಈಶ್ವರ ವಿಷಯೇ ಸಂಶಯ ರೂಪತ್ವಸ್ಯ ಅಧಿಕಶ್ಚಾಪಿ ಭಾವಾತ್. ಈಶ್ವರನ ಬಗ್ಗೆ ಯಥಾರ್ಥ ಜ್ಞಾನ ಇದ್ರೂ ಕೂಡ ಏನಾಗಲಿಲ್ಲ ಅದು ನೋಡಿ. ಈಶ್ವರ ಆದರೂ ಕೂಡ ಯಾತಕ್ಕಾಗಲಿಲ್ಲ ಅಂದರೆ ಪೂರ್ತಿ ಸ್ಪಷ್ಟತೆ ಬರಲಿಲ್ಲ, ಆದ್ದರಿಂದ ಅದು ಹೋಯ್ತು. ನಮ್ಮಲ್ಲೇ ನೋಡಿ, ಕರೆಂಟ್ ಇದೆ ಅಂತ ಗೊತ್ತು ಅವನಿಗೆ, ಎಲ್ಲ ದೀಪದಲ್ಲೂ ಕರೆಂಟ್ ಇದೆ, ಫ್ಯಾನ್ ಒಳಗೂ ಎಲ್ಲ ಕರೆಂಟ್ ಇದೆ ಗೊತ್ತಾಯ್ತು ಅವನಿಗೆ. ಕರೆಂಟ್ ಒಂದೇ ಅಂತ ಗೊತ್ತಾಗಲಿಲ್ಲ, ಅದಕ್ಕೇನು ಮಾಡಿಬಿಟ್ಟ ಅವನು, ಬೆಡ್ ಲೈಟ್ ಇತ್ತು, ಚಿಕ್ಕದ ಬೆಳಕು ಬರ್ತಿತ್ತು, ಇಲ್ಲಿ ಭಾರಿ ಕರೆಂಟ್ ಕರೆಂಟ್ ಇದೆ ಅಷ್ಟೇ ಗೊತ್ತಲ್ಲ, ತೆಗೆದ ಕೈ ಇಟ್ಟ. ಯಾಕೆ, ಜಾಸ್ತಿ ಹೊಡಿಲಿಕ್ಕಿಲ್ಲ ಅಂತ ಇಟ್ಟ. ಎಷ್ಟು ಹೊಡಿತದ, 230 ಹೊಡಿತು ಮತ್ತೆ ಅವ್ರು. ಅದರಿಂದ ಏನ ಸತ್ಯ ಹೋದ ಇವತ್ತು, ಇದು ಗೊತ್ತಾಗ ಡೇಂಜರ್ ಗೊತ್ತಾಗಲಿಲ್ಲ. ಈಗ ಕರೆಂಟ್ ಏನು ತಿಳ್ಕೊಂಡ್ರು ಕೂಡ ಅವನಿಗೇನು ಗೊತ್ತಾಗಲಿಲ್ಲ, ಆ ಕರೆಂಟ್ ಸ್ಟ್ರೆಂತ್ 0 candle ಅಲ್ಲ, ಅದ್ರ ಕೆಪಾಸಿಟಿ 0 candle ಅಷ್ಟೇ ಬಲ್ಬಿಂದು, ಬಟ್ ಕರೆಂಟ್ ಕೆಪಾಸಿಟಿ 0 candle ಅಲ್ಲ. ಅದೆಷ್ಟು ಗೊತ್ತಾಗೋದಕ್ಕೇನಾಯ್ತು, ಪ್ರಾಣ ಕಳ್ಕೊಂಡ್ಬಿಟ್ಟೆ. ಅದರಿಂದ ಅಪಾಯ ಆಯ್ತಾ ಇಲ್ಲ ಈಗ, ಅಂದ್ರೆ ನಮಗೆ ಇಲ್ಲಿ ತಪ್ಪು ತಿಳುವಿಕೆ ಹೇಗೆ ಅಪಾಯಕರವಾಯ್ತೋ, ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರು ಕೂಡ ಅಪಾಯಕರವಾಗೇ ಆಗತ್ತೆ. ಎತ್ತು ಕೃಷ್ಣವದೇಕಸ್ಮಿನ್, ಅದೇ ಕೃಷ್ಣ ಗೋಪಿಕಾಚಾರ್ಯ ಹೇಳಿತ್ತು, ನಾನು ದೂರ ಹೋಗ್ತೀನಿ ಅಂತ ಹೇಳ್ತಿರಲ್ಲ, ನಿಮ್ಗೆ ಅರ್ಥನೇ ಆಗಿಲ್ಲ ನನ್ನ ಬಗ್ಗೆ ಆಗಿದ್ರೆ ಅಂತ. ದೂರ ಹೋಗ್ತೀನಿ ಅಂತಂದ್ರೆ ನನ್ನ ವಿಷಯ ಯಾರು ಗೊತ್ತಾಗಿಲ್ಲ ನಿಮಗೆ, ಏನು ಸ್ತೋತ್ರ ಮಾಡಿದ್ರೆ ಸ್ತೋತ್ರ ಮಾಡ್ಬೇಕಾರೆ ನನ್ನ. ನಕಲು ಗೋಪಿಕಾನಂದನೋ ಭವಾನ್ ನಖಿಲ ದೇಹಿನಾಮ್ ಅಂತರಾತ್ಮ, ಅದಕ್ಕೊಂದು ಸ್ತೋತ್ರ ಮಾಡಿಬಿಟ್ಟು ದೂರ ಹೋಗ್ತೀನಿ ಅಂತ ಹೇಳಿದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ ನಿಮ್ಗೆ. ಅದಕ್ಕೆ ದುಃಖ ಅಳುತ್ತಿದ್ದೀರಿ ನೀವೀಗ, ಸಾತ್ವಿಕ ಜ್ಞಾನ ಕಳು ಬರಬಾರ್ದು. ಅರ್ಥ ಆಯ್ತಾ, ನಿಮ್ಗೆ ಅಳು ಯಾತಕ್ಕೆ ಬಂತು ಅಂದ್ರೆ ಬೇರೆ ಚಿಂತನೆ ಮಾಡಿದ್ದೀರಿ, ಅವಾಗ ಅರ್ಥ ಆಯ್ತು ಅವ್ರಿಗೆ. ಅರ್ಥ ಆಯ್ತಾ ಈಗ. ಸೊ ದೇವ್ರು ಬಿಟ್ಟು ಹೋಗ್ತಾನೆ ಎಂಬ ಪ್ರಶ್ನೆ ಇರೋದಿಲ್ಲ, ದೇವ್ರ ನಾವು ಬಿಡಕ್ಕೆ ಸಾಧ್ಯ ಇಲ್ಲ, ದೇವ್ರು ನಮ್ಮನ್ನು ಬಿಡೋದಿಲ್ಲ. ಬೇಕಾದ್ದೇನು ಅನುಸಂಧಾನ ಅಷ್ಟೇ, ಅನುಸಂಧಾನ ಇಲ್ಲದೆ ಹೋದ್ರೆ ಫಲ ಬರೋದಿಲ್ಲ. ಆಗ ಅವರಿಗೆ ಜ್ಞಾನ, ಆ ಮೂಲಕ ಜ್ಞಾನ ಬಂದಾಗ ಯತ್ ಕೃಷ್ಣವದೇ ಕಸ್ಮಿನ್ ಕಾರ್ಯೇ ಸಕ್ತ ಅಹೈಸುಖಂ ಅತತ್ವಾರ್ಥವದಲ್ಪಂಚ ತತ್ ತಾಮಸ ಉದಾಹೃತಂ. ಈಗ ತಾಮಸ ಜ್ಞಾನ ಯಾವುದು ಅಂತ ಕೇಳಿದ್ರೆ ಎಲ್ಲ ಒಂದೊಂದು ತಾಮಸ ಜ್ಞಾನ. ಎಷ್ಟು ಕ್ಲಿಯರ್ ಬಂತು ಇವ್ರು ಹೇಳೋದೇ ಎಲ್ಲ ಒಂದೇ, ಎಲ್ಲರೂ ಒಂದು, ದೇವರು ಬಿಟ್ಟು ಎಲ್ಲ ಒಂದು, ಅದು ಎಷ್ಟು ತಪ್ಪಾಗತ್ತ, ಎಲ್ಲವೂ ದೇವರೇ. ಎತ್ತು ಕೃಷ್ಣವದ್ ಏಕಸ್ಮಿನ್ ಕಾರ್ಯೇ ಸಕ್ತಮ ಹೇತುಕಂ, ಕೃಷ್ಣವತ್ ಏಕಸ್ಮಿನ್ ಕಾರ್ಯೇ ಸಕ್ತಂ. ಎಲ್ಲದೂ ಒಂದೇ ಅಂತ ತಿಳ್ಕೊಂಡು ಬಿಟ್ಟು ಎಲ್ಲದರಲ್ಲೂ ಯಾವನು ಆಸಕ್ತನಾಗ್ತಾನಲ್ಲ ಅವನು, ಅಂಥ ಜ್ಞಾನ. ಅಹೈತುಕಂ ಅದೇನದು ಅಗೇನೆಸ್ಟ್ ಲಾಜಿಕ್, ಯಾವ ಯುಕ್ತಿನೂ ಒಪ್ಪೋದಿಲ್ಲ ಅಂತ ಮಾತಾಡ್ತಾನೆ. ಅತತ್ವಾರ್ಥವತ್ ತತ್ವಜ್ಞಾನ ಶೂನ್ಯವಾದದ್ದು, ಅಲ್ಪಂ ಚಿಕ್ಕ ವಿಷಯ ತಿಳ್ಕೊಳ್ಳೋದು. ತತ್ ತಾಮಸ ಉದಾಹೃತಂ ಅಂತ ಜ್ಞಾನ ಏನಂತ ಕರೀತಾರೆ, ತಾಮಸ ಜ್ಞಾನ ಅಂತ ಕರೀತಾರೆ. ಯತ್ ಕ್ರಿಸ್ತವದೇಕಸ್ಮಿನ್ ಕಾರ್ಯೇ ಸಕ್ತ ಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ ತಾಮಸ ಉದಾ, ಒಂದೊಂದು ಪ್ರತ್ಯೇಕವಾಗಿ ಇದು ಕೆಟ್ಟ ಜ್ಞಾನ. ಮೊದಲೇ ಎಲ್ಲವನ್ನು ಒಂದೇ ಅಂತ ತಿಳ್ಕೊಳ್ಳೋದು ಮೊದಲನೇ ತಪ್ಪು. ಆಮೇಲೆ ಅಹೇತುಕಂ ಯುಕ್ತಿಗೆ ವಿರುದ್ಧವಾಗಿ ಕಲ್ಪನೆ ಮಾಡೋದು ಎರಡನೇ ತಪ್ಪು. ಅತತ್ವಾರ್ಥಂ ತಪ್ಪಾಗಿ ತಿಳಿಯೋದು ಇನ್ನೊಂದು ತಪ್ಪು. ಎಲ್ಲ ಒಂದೇ ಅಂತ ತಿಳ್ಕೊಂಡ್ರೂ ತಪ್ಪೆ, ಯಾವ್ದನ್ನು ತಪ್ಪು ತಿಳ್ಕೊಂಡ್ರೂ ತಪ್ಪೆ. ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡ್ರು ತಪ್ಪು, ಹಾವನ್ ನೋಡಿ ಹಗ್ಗ ತಿಳ್ಕೊಂಡು, ಹಗ್ಗ ನೋಡಿ ಹಾವನ್ ತಿಳ್ಕೊಂಡು ಎಷ್ಟೋ ವಾಸಿ. ಹಾವನ್ನ ಹಗ್ಗ ಅಂತ ತಿಳ್ಕೊಂಡು ಏನಾಯ್ತು, ಹಿಡ್ಕೊಂಡಾಗ ಸಾಯ್ಸಿಬಿಡ್ತು ಮೂರೈದು ಗಂಟೆ. ಅಲ್ಲಿ ಬಿಟ್ಟಾಗ ನಾನು ಕೊಲ್ತೋ ಇಲ್ಲ ಅವನನ್ನ, ಹಾವನ್ನು ಹಾವನ್ನು ತಿಳ್ಕೊಂಡಿದ್ರೆ ಮುಟ್ತಿದ್ದಿಲ್ಲ ಸಾಯ್ತಿದ್ದಿಲ್ಲ, ಹಾವನ್ನ ಹಗ್ಗ ಅಂತ ಹೇಳಿದ್ರೆ ಸತ್ತೋಗ್ಬಿಟ್ಟ. ಸೊ ಜ್ಞಾನಕ್ಕೆ ಏನು ತಪ್ಪು, ಜ್ಞಾನಕ್ಕೆ ಏನಿದೆ ಅಂತಾಯ್ತು, ಕೊಲ್ಲ ಸಿಕ್ತಿದೆ. ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪರಂ. ಎಲ್ಲಿ ವಾಕ್ಯ ಅದು ಅಣುಭಾಷ್ಯದ. ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಮಿಥ್ಯಾಜ್ಞಾನದ ತಮಸ್ಸು ಹಾಗೇ ಆಗುತ್ತೆ, ಯಥಾರ್ಥ ಜ್ಞಾನಕ್ಕೆ ಮೋಕ್ಷ ಪರಂಪದ ಮೋಕ್ಷ ಹಾಗೇ ಆಗುತ್ತೆ ಅಂತ ಹೇಳ್ತಾರೆ. ಅತರ್ಥ ಅತರ್ಥ ಅತತ್ವಾರ್ಥವಲ್ಲ ತತ್ವಾರ್ಥವಿಲ್ಲದ್ದು. ಅಲ್ಪಂಚ ಸಣ್ಣ ವಿಷಯ, ಬಾರಿ ತಿಳ್ಕೊಂಡಿದ್ದೆ ಬಾರಿ, ಅವನು ಯಾರು ಸ್ಕೋರ್ ಅಂತ ಬರ್ಕೊಂಡಿದ್ದೆ ಕಂಡುಬರೋದೇ ಬರೆದಿದ್ದೆ, ಏನು ಪ್ರಯೋಜನ ಇಲ್ಲ ಅದರಿಂದ. ಅರ್ಥ ಆಯ್ತಾ? ಕಾರಣ ಏನೋ ಅಲ್ಪ, ಯೂಸ್ಲೆಸ್ ಥಿಂಗ್. ಯೂಸ್ಲೆಸ್ ಥಿಂಗ್ ಬಗ್ಗೆ ಏನು ಮಾಡಬಾರ್ದು, ತುಂಬ ಗಮನ ಕೊಡೋಕೆ ಹೋಗಬಾರ್ದು. ಅದ್ರ ಬಗ್ಗೆ ದೊಡ್ಡ ಗಲಾಟೆ, ಒಬ್ಬನು ಹೊಡೆದಾಕ್ಬಿಡು, ಶೂಟ್ ಮಾಡ್ಬಿಡೋದು ಒಬ್ಬನ, ಒಂದು 27-30 ಅಂತ ಹೇಳಿದ, ತಪ್ಪು ನಾನೇ ಕರೆ ನಾನೇ ಕರೆ ಒಂದಾಗ್ಬಿಟ್ಟು. ಯಾವ ವಿಷಯ ಅದು, ಏನಾಗಿದ್ರು ಪ್ರಯೋಜನ ಬರ್ತಿಲ್ಲ. ಅಲ್ಪ ಅದು ಸಣ್ಣ ವಿಷಯದ ಬಗ್ಗೆ ಗಮನ ಕೊಡಬಾರ್ದು ಅಂತ ಹೇಳಿ, ಚಿಕ್ಕ ಚಿಕ್ಕ ವಿಷಯದ ಬಗ್ಗೆ ಏನು ಮಾಡಬಾರ್ದು, ಹೆಚ್ಚು ಗಮನ ಕೊಡೋಕೆ ಹೋಗಬಾರ್ದು. ಆಫ್ಟರ್ ಆಲ್ ಸ್ಮಾಲ್ ಥಿಂಗ್ಸ್ ಅವೆಲ್ಲ ಕೂಡ. ನಮ್ಮ ಹಾಸ್ಟೆಲ್ ಹುಡುಗ ಇದ್ದ, ಅವನು ರಿಪೀಟರ್, ಎವ್ರಿ ಟೈಮ್ ಮಾರ್ಚ್ ಸೆಪ್ಟೆಂಬರ್ ಗ್ಯಾರಂಟಿ ಪೇಷಂಟ್. ಬಂದ ಅವನು ಬಂದಾದ್ರೆ ಪರೀಕ್ಷೆ ಹತ್ರ ಬಂದಿದೆ ಅಂತಾನೆ ಅರ್ಥ. ಅವ್ರು ಪಾಸ್ ಆಗಿದ್ದೆ ನೋಡಿಲ್ಲ ಯಾರು ಕೂಡ. ಬಂದೊಂದು ಕಾಲ ಹೇಳಿ ಫೇಲ್ ಆಗ್ತದೆ ಪ್ರತಿ ಸತ್ಯ. ಒಂದ್ಸರಿ ಬಂದ ಪರೀಕ್ಷೆಗೆ ಅಂತ ಹೋದ, ಒಂದು ಕಾಲು ಗಂಟೆಗೆ ವಾಪಸ್ ಬಂದ್ಬಿಟ್ಟ. ಯಾಕೆಂತ ಕೇಳಿದ್ರೆ ದಾರಿಯಲ್ಲಿ ಹೋಗಿ ಚಪ್ಪಲಿ ಕಿತ್ತೋಗ್ಬಿಡ್ತು ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟ. ಅಲ್ಲ ಪರೀಕ್ಷೆ ಹೋಗಿ ಚಪ್ಪಲಿ ಕಿತ್ತೋಗಿದ ಕಾರಣನ, ಯಾಕೆ ಚಪ್ಪಲಿ ಕಿತ್ತೋದ್ರಷ್ಟೇ ಬಿಡ, ದೊಡ್ಡ ವಿಚಾರ ಅಲ್ಲ ಅದು. ಯಾರು ಹೇಳಿದ್ರೆ ಚಪ್ಪಲಿ ಇಲ್ಲ ಒಳ ಬರವಾಟಿಗೆ ಕರೀತಿರ್ಲಿಲ್ಲ, ಹೌದಲ್ಲ? ಹುಚ್ಚ ಅಂದ್ರೆ ಹುಚ್ಚ. ಈ ರೀತಿ ಮಾಡೋದ್ರೆ ಅದು ಉದ್ದೇಶ ಏನಂದ್ರೆ ಓದಿಲ್ಲ ಫೇಲ್ ಆಗಬೇಕಾದ್ರಿಂದ ಕಾರಣ ಕೊಡೋದಷ್ಟೇ. ಅದೇ ತಮಾಷೆಗಳು, ಹಾಲ್ ಟಿಕೆಟ್ ಕಳೆದೋಯ್ತು ಬಂದ್ಬಿಟ್ಟೆ ಅಂತ ಹೇಳಿ ಹಾಲ್ ಟಿಕೆಟ್ ಬಿಡ ಇರಬೇಕು ಬಂದಿದ್ದಾನೆ. ಬಟ್ ಯಾವ ದಂಡ ಮೇಷ್ಟ್ರು ಕೂಡ ಏನ್ ಮಾಡೋಕೆ ಹೋಗ.